ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಜಮೈಕಾದ ಪ್ರಧಾನಿ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ, ಬಿಗಿ ಭದ್ರತೆಯಲ್ಲಿ ಮುಂದುವರಿದ ಶಾಂತಿಯುತ ಮತದಾನ. ಕೇಂದ್ರ ಸರ್ಕಾರದ ಹಲವು ಯೋಜನೆಯ ಫಲಾನುಭವಿಗಳಿಗೆ ಬ್ಯಾಂಕ್ ಸಾಲ ಮಂಜೂರಾತಿ ಪತ್ರ ವಿತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಪೆರುವಿನಲ್ಲಿ ನಡೆಯುತ್ತಿರುವ ವಿಶ್ವ ಕಿರಿಯರ ಶೂಟಿಂಗ್ ಚಾಂಪಿಯನ್ಶಿಪ್, ಭಾರತಕ್ಕೆ 5 ಚಿನ್ನ, ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಜಮೈಕಾದ ಪ್ರಧಾನಿ ಡಾ ಆಂಡ್ರ್ಯೂ ಹೋಲ್ನೆಸ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಉಭಯ ದೇಶಗಳ ನಡುವೆ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಡಾ ಹೋಲ್ನೆಸ್ ಅವರು ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ತಮ್ಮ ಭೇಟಿಯ ವೇಳೆ ರಾಷ್ಟಪತಿ ಹಾಗೂ ಉಪರಾಷ್ಟಪತಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಜಮೈಕಾದ ಪ್ರಧಾನಿ ಅವರು 4 ದಿನಗಳ ಭೇಟಿಯಲ್ಲಿ ಇತರ ಗಣ್ಯರನ್ನು ಭೇಟಿ ಮಾಡಲಿದ್ದು, ವ್ಯಾಪಾರ ಮತ್ತು ಉದ್ಯಮದ ಪ್ರಮುಖರೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಾಳೆ ಅವರು ವಾರಣಾಸಿಗೆ ಭೇಟಿ ನೀಡಲಿದ್ದಾರೆ. ಈ ನಡುವೆ ಜಮೈಕಾದ ಪ್ರಧಾನಿ ಡಾ ಆಂಡ್ರ್ಯೂ ಹೋಲ್ನೆಸ್ ಇಂದು ರಾಜ್ಘಾಟ್ಗೆ ಭೇಟಿ ನೀಡಿ ರಾಷ್ಟಪಿತ ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂದು ನಡೆಯುತ್ತಿರುವ 3ನೇ ಮತ್ತು ಕೊನೆಯ ಹಂತದ ವಿಧಾನಸಭಾ ಚುನಾವಣೆಯ ಮತದಾನದ ಮೊದಲ 2 ಗಂಟೆಗಳಲ್ಲಿ ಶೇಕಡಾ 11ರಷ್ಟು ಮತದಾನವಾಗಿದೆ. ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ. ಬಿಗಿ ಭದ್ರತೆಯ ನಡುವೆ ಕೇಂದ್ರಾಡಳಿತ ಪ್ರದೇಶದ 7 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ 5060 ಮತಗಟ್ಟೆಗಳಲ್ಲಿ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿದೆ. ಜಮ್ಮು ಪ್ರದೇಶದ ಜಮ್ಮು, ಕತುವಾ, ಸಾಂಬಾ ಮತ್ತು ಉದಂಪುರ ಮತ್ತು ಕಾಶ್ಮೀರ ಕಣಿವೆಯ ಕುಪ್ವಾರ, ಬಾರಾಮುಲ್ಲಾ ಮತ್ತು ಬಂಡೀಪೋರ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗದ ಪ್ರಯತ್ನಗಳ ಭಾಗವಾಗಿ ಎಲ್ಲಾ ಮತಗಟ್ಟೆಗಳು ವೆಬ್ಕಾಸ್ಟಿಂಗ್ ಸೌಲಭ್ಯಗಳನ್ನು ಹೊಂದಿವೆ. ಅಗತ್ಯವಿರುವವರಿಗೆ ವೀಲ್ಚೇರ್ಗಳ ಜೊತೆಗೆ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ, ರ್ಯಾಂಪ್, ಪೀಠೋಪಕರಣಗಳು, ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೊದಲ 2 ಹಂತದ ವಿಧಾನಸಭಾ ಚುನಾವಣೆಗಳು ಸೆಪ್ಟೆಂಬರ್ 18 ಮತ್ತು 25ರಂದು ನಡೆದಿದ್ದವು. ಅಕ್ಟೋಬರ್ 8ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿಂದು ಕೇಂದ್ರ ಸರ್ಕಾರದ ನಾನಾ ಯೋಜನೆಗಳ ಫಲಾನುಭವಿಗಳಿಗೆ ಬ್ಯಾಂಕ್ ಸಾಲ ಮಂಜೂರಾತಿ ಪತ್ರ ವಿತರಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ, ಸ್ಟ್ಯಾಂಡ್ಅಪ್ ಇಂಡಿಯಾ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಪಿಎಂ ಮುದ್ರಾ, ಪಿಎಂ ಸೂರ್ಯಘರ್, ಪಿಎಂ ಇಜಿಪಿ ಸೇರಿದಂತೆ ಹಲವು ಯೋಜನೆಗಳ 160 ಫಲಾನುಭವಿಗಳಿಗೆ 14.41 ಕೋಟಿ ಸಾಲ ವಿತರಣಾ ಪತ್ರಗಳನ್ನು ಹಸ್ತಾಂತರಿಸಿದರು. ನಂತರ ಮಾತನಾಡಿದ ನಿರ್ಮಲಾ ಸೀತಾರಾಮನ್, 2014ಕ್ಕೂ ಮುನ್ನ ಬಹುತೇಕ ಬಡ ಹಾಗೂ ಮಧ್ಯಮ ವರ್ಗದವರು ಬ್ಯಾಂಕ್ ಖಾತೆಯನ್ನೇ ಹೊಂದಿರಲಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಯೊಂದು ಕುಟುಂಬದವರಿಗೂ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಅವಕಾಶ ನೀಡಿದ್ದಾರೆ. ಸ್ವನಿಧಿ, ಮುದ್ರಾ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ಜನಸಾಮಾನ್ಯರಿಗೆ ಸುಲಭ ಸಾಲ ಸಿಗುವಂತೆ ಮಾಡಿದ್ದಾರೆ ಎಂದರು. ಮುದ್ರಾ, ಸ್ವನಿಧಿ ಸೇರಿದಂತೆ ಹಲವು ಯೋಜನೆಗಳಡಿ ಯಾವುದೇ ಭದ್ರತೆಯಿಲ್ಲದೆ ಸಾಲವನ್ನು ಒದಗಿಸಲಾಗುತ್ತಿದೆ. ವಿಶೇಷವಾಗಿ ಮಹಿಳೆಯರು, ಯುವಜನತೆ, ಹಿಂದುಳಿದ ವರ್ಗದವರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಈ ಮೂಲಕ ಜನರು ಆರ್ಥಿಕವಾಗಿ ಸಶಕ್ತರಾಗುತ್ತಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಆವರಣದಲ್ಲಿಂದು ಸ್ವಚ್ಛತೆಯೇ ಸೇವೆ ಮತ್ತು ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಆಕಾಶವಾಣಿಯ ನಿಲಯ ನಿರ್ದೇಶಕರಾದ ಆರ್ ವೆಂಕಟೇಶ್ ಅವರು ಅಭಿಯಾನದಲ್ಲಿ ಪಾಲ್ಗೊಂಡು ವರ್ಷವಿಡೀ ಈ ಸ್ವಚ್ಛತೆಯ ಸೇವೆ ಮಾಡಬೇಕು, ಸ್ವಚ್ಛತೆಯಲ್ಲಿ ನಮ್ಮ ಮನೋಸ್ಥಿತಿ ಬದಲಾಯಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ವಿಶ್ವಾಸ್ ಕಾಲೇಜ್ ಆಫ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆರ್ ವೆಂಕಟೇಶ್ ಅವರು ಆಕಾಶವಾಣಿಯ ಇತಿಹಾಸ ಮತ್ತು ಪರಂಪರೆಯ ಬಗ್ಗೆ ಮಾಹಿತಿ ನೀಡಿದರು. ಕೇರ್ ಟ್ರಸ್ಟ್ ಸಂಸ್ಥೆಯ ಮಾರ್ಗದರ್ಶಕ ಮತ್ತು ತರಬೇತುದಾರರಾದ ರಾಜೇಂದ್ರ, ಜೀವನ್ಮುಖಿ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ರೂಪಾ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ಆಕಾಶವಾಣಿ ಬಾತ್ಮೀದಾರರಾದ ಎಚ್ಆರ್ ಸುಧೀಂದ್ರ, ಪೊನ್ನುಮೋನ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಸ್ಮಿಕ ಗುಂಡು ಹಾರಿದ ಪರಿಣಾಮ ಬಾಲಿವುಡ್ ಚಿತ್ರನಟ ಗೋವಿಂದ ಇಂದು ಬೆಳಗ್ಗೆ ತಮ್ಮ ಮನೆಯಲ್ಲಿ ಗಾಯಗೊಂಡಿದ್ದಾರೆ. ಕೋಲ್ಕತ್ತಾಗೆ ತೆರಳುವ ವೇಳೆ ಬೆಳಗಿನ ಜಾವ ಸುಮಾರು 4:45ಕ್ಕೆ ಘಟನೆ ಸಂಭವಿಸಿದೆ. ಪಿಸ್ತೂಲನ್ನು ಕಪಾಟಿನಿಂದ ತೆಗೆಯುವ ವೇಳೆ ಕೈಯಿಂದ ಬಂದೂಕು ನೆಲಕ್ಕೆ ಬಿದ್ದ ಪರಿಣಾಮ ಗುಂಡು ಹಾರಿದ ಕಾರಣ ಅವರ ಕಾಲಿಗೆ ಗುಂಡೇಟಾಗಿದೆ. ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾಲಿನಿಂದ ಗುಂಡನ್ನು ತೆಗೆಯಲಾಗಿದ್ದು ಗೋವಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ದಕ್ಷಿಣ ಲೆಬನಾನ್ ಪ್ರಾಂತದಲ್ಲಿ ಇಸ್ರೇಲ್ ದಾಳಿಯಿಂದ ಬಿಕ್ಕಟ್ಟು ಉಲ್ಬಣಿಸಿದೆ. ಗಡಿಭಾಗದಲ್ಲಿ ಇಸ್ರೇಲಿ ನಾಗರಿಕರಿಗೆ ಜೀವಭೀತಿ ಇರುವ ಕಾರಣ ಇಸ್ರೇಲ್ ಲೆಬನಾನ್ನ ಗಡಿಭಾಗದಲ್ಲಿ ಹಿಜ್ಬುಲ್ಲಾ ಶಸ್ತಾಗಾರ ಮತ್ತು ಅನ್ಯ ತಾಣಗಳ ಮೇಲೆ ಸೀಮಿತ ಸ್ಥಳೀಯ ಮತ್ತು ನಿರ್ದಿಷ್ಟ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ಆಪರೇಷನ್ ನಾರ್ದನ್ ಆರೋ ಎಂಬ ಹೆಸರಿನಿಂದ ಸಮರ ಸಾರಿರುವ ಇಸ್ರೇಲ್ ನಿಖರ ಯೋಜನಾ ತಂತ್ರದ ಮೂಲಕ ನಿರ್ದಿಷ್ಟ ತಾಣಗಳ ಮೇಲೆ ದಾಳಿ ಆರಂಭಿಸಿದೆ. ಈ ದಾಳಿಗೆ ಹಲವಾರು ತಿಂಗಳ ಪೂರ್ವಾಭ್ಯಾಸವನ್ನು ತಮ್ಮ ಸೈನಿಕರು ಹೊಂದಿದ್ದರು ಎಂದು ಐಡಿಎಫ್ ವರದಿ ಮಾಡಿದೆ. ಸೇನಾ ತುಕಡಿ ದಾಳಿಗೆ ಇಸ್ರೇಲ್ನ ವಾಯುಪಡೆ ಮತ್ತು ಕ್ಷಿಪಣಿಗಳ ಮೂಲಕ ಸಮರ್ಥನಾ ದಾಳಿ ನೀಡಲಾಗುತ್ತಿದೆ. ಶತ್ರುಗಳ ನಿರ್ದಿಷ್ಟ ತಾಣಕ್ಕೆ ಸೀಮಿತವಾಗಿ ದಾಳಿ ನಡೆಸಲಾಗುತ್ತಿದೆ ಎಂದು ಇಸ್ರೇಲ್ ಸಮರ್ಥಿಸಿಕೊಂಡಿದೆ. ಬೇರುತ್ನ ದಕ್ಷಿಣ ಹೊರವಲಯದಲ್ಲಿ ಯುದ್ದ ತೀವ್ರಗೊಂಡ ಕಾರಣ ನಾಗರಿಕರನ್ನು ಬೇರೆಡೆಗೆ ವರ್ಗಾಯಿಸಲಾಗುತ್ತಿದೆ. ಲೆಬನಾನ್ನ ಆರೋಗ್ಯ ಇಲಾಖೆ ವರದಿಗಳ ಅನುಸಾರ ಸೋಮವಾರ ನಡೆದ ಇಸ್ರೇಲ್ ದಾಳಿಯಲ್ಲಿ ತಮ್ಮ 95 ನಾಗರಿಕರು ಸಾವನ್ನಪ್ಪಿರುವುದಾಗಿ ತಿಳಿಸಿದೆ. ಈ ಮಧ್ಯೆ ಹಮಾಸ್ನ ಮುಖ್ಯಸ್ಥನಾದ ಫತೇ ಶರೀಫ್ ಅಬ್ ಅಲ್ ಅಮೀನ್ ಅವರ ಸಾವನ್ನು ಇಸ್ರೇಲ್ ಮತ್ತು ಹಮಾಸ್ ದೃಢಪಡಿಸಿವೆ. ಸಿಕಂದರಾಬಾದ್ನ ರಾಷ್ಟಪತಿ ನಿಲಯದಲ್ಲಿ ನಡೆಯುತ್ತಿರುವ ಭಾರತೀಯ ಕಲಾ ಮಹೋತ್ಸವಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮೊದಲೆರಡು ದಿನಗಳಲ್ಲಿ ಅಪಾರ ಜನಸ್ತೋಮ ಆವರಣಕ್ಕೆ ಆಗಮಿಸಿದೆ. ಭಾರತದ ಈಶಾನ್ಯ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಆಚರಿಸಲು ಮೀಸಲಾಗಿರುವ ಈ ಕಾರ್ಯಕ್ರಮವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಶನಿವಾರ ಉದ್ಘಾಟಿಸಿದ್ದರು. ಇಲ್ಲಿ ಪ್ರವಾಸಿಗರು ಕಮಲದ ರೇಷ್ಮೆ ನೇಯ್ಗೆ, ಕುಂಬಾರಿಕೆ ಮತ್ತು ಬುಟ್ಟಿ ನೇಯ್ಗೆಯಂತಹ ವಿವಿಧ ಸ್ಥಳೀಯ ಕರಕುಶಲ ಕೆಲಸಗಳಲ್ಲಿ ತಾವು ಕೂಡ ಪಾಲ್ಗೊಳ್ಳುವ ಅವಕಾಶವಿದೆ. ಮತ್ತೊಂದು ಗಮನಾರ್ಹವಾದ ಆಕರ್ಷಣೆಯೆಂದರೆ 8 ರಾಜ್ಯಗಳ ಸುಂದರವಾದ ದೃಶ್ಯ ನಿರೂಪಣೆಯಾದ ಅಷ್ಟಲಕ್ಷ್ಮಿ ರಂಗೋಲಿಯಾಗಿದೆ. ಭಾರತೀಯ ಕಲಾ ಮಹೋತ್ಸವವು ಅಕ್ಟೋಬರ್ 6ರವರೆಗೆ ಮುಂದುವರಿಯಲಿದೆ. ಭೇಟಿ ನೀಡುವವರು ವಿಸಿಟ್ ರಾಷ್ಟಪತಿ ಭವನ government.in ಆನ್ಲೈನ್ನಲ್ಲಿ ತಮ್ಮ ಪ್ರವೇಶವನ್ನು ಕಾಯ್ದಿರಿಸಬಹುದು. ಪ್ರವಾಸಿಗರ ಅನುಕೂಲಕ್ಕಾಗಿ ಹೈದರಾಬಾದ್ ಮತ್ತು ಸಿಕಂದರಾಬಾದ್ನ ವಿವಿಧ ಭಾಗಗಳಿಂದ ಬಸ್ ಸೇವೆಗಳು ಲಭ್ಯವಿದೆ. ದೆಹಲಿ ಮುಖ್ಯಮಂತ್ರಿ ಅತಿಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ದದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ತಡೆ ಹಿಡಿದಿದೆ. ಮತದಾರರ ಪಟ್ಟಿಯಿಂದ ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ 30 ಲಕ್ಷ ಮತದಾರರ ಹೆಸರನ್ನು ಕೈಬಿಡಲಾಗಿದೆ ಎಂಬ ಆಪಾದನೆಯ ಕುರಿತು ಆಮ್ ಆದ್ಮಿ ಪಕ್ಷದ ನಾಯಕರ ಟೀಕೆಗಳ ಕುರಿತು ದೆಹಲಿ ಬಿಜೆಪಿ ನಾಯಕ ರಾಜೀವ್ ಬಬ್ಬರ್ ಅವರು ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ನ್ಯಾಯಮೂರ್ತಿಗಳಾದ ಹೃಷಿಕೇಶ್ ರಾಯ್ ಮತ್ತು ಎಸ್ವಿಎನ್ ಭಟ್ಟಿ ಅವರ ಪೀಠವು ನಿನ್ನೆ ವಿಚಾರಣಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ತಡೆ ನೀಡಿದೆ. ಐಎಂಎಫ್ನ ಏಷ್ಯಾ ಪೆಸಿಫಿಕ್ ವಲಯದ ನಿರ್ದೇಶಕ ಕೃಷ್ಣ ಶ್ರೀನಿವಾಸನ್ ನೇತೃತ್ವದ ನಿಯೋಗವು 3 ದಿನಗಳ ಭೇಟಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ವಿಜಿತಾ ಹೆರತ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಚರ್ಚೆಯಲ್ಲಿ ದೇಶದ ಪ್ರಗತಿಯ ಮೇಲೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. 7 ದೇಶಗಳ ಗುಂಪಾದ ಯುರೋಪಿಯನ್ ಕಮಿಷನ್ ಈ ತಿಂಗಳ ಅಂತ್ಯದ ವೇಳೆಗೆ ಉಕ್ರೇನ್ಗೆ $50 ಶತಕೋಟಿ ಸಾಲದ ಕುರಿತು ರಾಜಕೀಯ ಒಪ್ಪಂದವನ್ನು ನೀಡಲು ಬಯಸುತ್ತಿದೆ ಎಂದು ತಿಳಿಸಿದೆ. ಈ ವರ್ಷದ ಅಂತ್ಯಕ್ಕೂ ಮುನ್ನ ಈ ಸಾಲವು ಲಭ್ಯವಿರುತ್ತದೆ. G7 ರಾಷ್ಟಗಳು ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಜಪಾನ್, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ ಅದರ ಅಂಗಸಂಸ್ಥೆಗಳಿಂದ ಪ್ರತಿನಿಧಿಸುವ ಒಟ್ಟಾರೆಯಾಗಿ ಯುರೋಪಿಯನ್ ಯೂನಿಯನ್ ಕೂಡ ಗುಂಪಿನ ಭಾಗವಾಗಿದೆ. ಪೆರುವಿನ ಲಿಮಾದಲ್ಲಿ ನಡೆಯುತ್ತಿರುವ ವಿಶ್ವ ಕಿರಿಯರ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 5 ಚಿನ್ನದ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಭಾರತದ ರಾಕೇಶ್ ಮಾನೆ 10 ಮೀಟರ್ ಏರ್ ರೈಫಲ್ನಲ್ಲಿ ಇಂದು 2 ಚಿನ್ನದ ಪದಕ ಗೆದ್ದಿದ್ದಾರೆ. 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಬಳಿಕ ಪಾರ್ಥ್ ಅಜಯ್ ಮಲ್ಲಿಕ್ ಮತ್ತು ಅಭಿನವ್ ಶಾ ಜೊತೆಗೂಡಿ 10 ಮೀಟರ್ ಏರ್ ರೈಫಲ್ ಪುರುಷರ ಗುಂಪು ಪಂದ್ಯದಲ್ಲಿ ಚಿನ್ನ ಗೆದ್ದಿದ್ದಾರೆ. ಮಹಿಳೆಯರ ಜೂನಿಯರ್ 10 ಮೀಟರ್ ಏರ್ ರೈಫಲ್ ಗುಂಪು ಪಂದ್ಯದಲ್ಲಿ ಗೌತಮಿ ಬಾನುಟ್, ಸಂಭವಿ ಕ್ಷೀರಸಾಗರ್ ಮತ್ತು ಅನೌಷ್ಕಾ ಠಾಕೂರ್ ಕೂಡ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಕಾನ್ಪುರದ ಗ್ರೀನ್ ಪಾರ್ಕ್ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಬಾಂಗ್ಲಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾದೇಶ ಕೇವಲ 145 ರನ್ಗಳಿಗೆ ಆಲ್ಔಟ್ ಆಗಿದೆ. ಇದರೊಂದಿಗೆ ಮೊದಲ ಇನ್ನಿಂಗ್ಸ್ನ ಮುನ್ನಡೆಯೊಂದಿಗೆ ಭಾರತ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ 95 ರನ್ಗಳ ಗುರಿ ಪಡೆದುಕೊಂಡಿದೆ. ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾದೇಶ ಮೊದಲ ದಿನದಾಟದಲ್ಲಿ 35 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 107 ರನ್ ಕಲೆಹಾಕಿತ್ತು. ಈ ವೇಳೆ ಮಂದ ಬೆಳಕಿನ ಕಾರಣ ಪಂದ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು. 2ನೇ ಮತ್ತು 3ನೇ ದಿನದಾಟಗಳು ಮಳೆಯ ಕಾರಣ ರದ್ದಾಗಿತ್ತು. ಅರುಣಾಚಲ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯ ಪ್ರತ್ಯೇಕ ಸ್ಥಳಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ವಾರದಲ್ಲಿ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಮತ್ತು ತ್ರಿಪುರಾದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಜಮೈಕಾದ ಪ್ರಧಾನಿ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ, ಬಿಗಿ ಭದ್ರತೆಯಲ್ಲಿ ಮುಂದುವರಿದ ಶಾಂತಿಯುತ ಮತದಾನ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಫಲಾನುಭವಿಗಳಿಗೆ ಬ್ಯಾಂಕ್ ಸಾಲ ಮಂಜೂರಾತಿ ಪತ್ರ ವಿತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಪೆರುವಿನಲ್ಲಿ ನಡೆಯುತ್ತಿರುವ ವಿಶ್ವ ಕಿರಿಯರ ಶೂಟಿಂಗ್ ಚಾಂಪಿಯನ್ಶಿಪ್, ಭಾರತಕ್ಕೆ 5 ಚಿನ್ನ, ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.